விநிமயோ யத்ரத்ரி சர்கோ வ்ருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி சிருஷ்டிஸ்தித்யப்யயேஹா நிதிர்ஷி தமோபந்த மோக்ஷாஸ்ய யஸ்மாத் அஸ்ய ஸ்ரீ ப்ரஹ்ம ருத்ர ப்ரபுதி சுர நர த்வீஷ சத்ராத்மகஸ்ய விஷ்ணோர் வ்யஸ்தா ஸமஸ்தாஹ சகல குணநிதிஹி சர்வ தோஷ வ்யபேதஹ பூர்ணானந்தோ அவ்யயோ யோ குருரபி பரமஹா சிந்தயே தம் மகாந்தம். ஏனாயிட்டீங்க எத்த தேவபதய ஆயிற்று. இ ருத்ரதேவ ஸ்தோத்திரம் மாட்டா இத்தாரு. ஓம் நமோ பகவதே மகாபுருஷாய சர்வகுணசங்கியாதாய அனந்தாய அவ்யக்தாய நம இதி பஜே பஜந்தியாருணபாத பங்கஜம் பகஸ்ய கிருஷ்ணஸ்ய பரம்பராயணம் பக்தேஷ்வலம்பாவிதபூதபாவனம் பவாபஹம் த்வாம் பவபாவமீஸ்வரம். ருத்ரதேவர் மாட விஷ்ணு ஸ்தோத்திர இது கேட்டது மேலே விஷ்ணு சர்வோத்தோத்த பந்தோயிது. ருத்ரதேவர் பாயிலே விஷ்ணு சர்வோத்தோத்த பர்த்தா இது ಬರೀ ಇದ್ದಾರೆ ಅಂತ ಹೇಳಿ ಬಿಡಲಿಲ್ಲ, ಸ್ತೋತ್ರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿಂದ ಯಾರು ಸ್ವಾಮಿ ಯಾರು ಭೃತ್ಯರು ಅಂತ ಗೊತ್ತಾಗುತ್ತೆ. ಭಜೇ ಅವರೇನಂತ ಹೇಳ್ತಾರೆ, ಭಜೇ ದೇವರನ್ನು ಭಜನೆ ಮಾಡ್ತೇನೆ, ಭಜ ಸೇವಾಯಾಮ್ ಸೇವನೆ ಮಾಡ್ತೇನೆ. ಭಜನ್ಯ ಅರುಣ ಪಾದ ಪಂಕಜಂ ಯಾರನ್ನು ಭಜನೆ ಮಾಡ್ತಿದ್ದೇನೆ ಅಂತ ಕೇಳಿದರೆ ಅರುಣ ಪಾದ ಪಂಕಜಂ ಕೆಂಪಾದ ಪಾದಕಮಲ ಹೊಂದಿದವನು. ಮತ್ತು ಎಂಥದ್ದು ಭಜನ್ಯ, ಭಜನೆಗೆ ಯೋಗ್ಯವಾದದ್ದು ಭಜನ್ಯ. ರಾಮದೇವರು ಋತರ ಪ್ರತಿಷ್ಠಾಪನೆ ಮಾಡಿದರು, ಭಜನ್ಯ ಅಂತ ಮಾಡಲಿಲ್ಲ, ಸುಮ್ಮನೆ ಮಾಡಿದ್ರಷ್ಟೇ. ಇಲ್ಲಿ ಭಜನ್ಯಾರುಣ ಪಾದ ಪಂಕಜ ಒಂದೇ ವಂದ್ಯಂ ಸದಾನಂದಂ ಇದ್ದ ಹಾಗೆ ಭಜನ್ಯಂ ಭಜೆ ಅಷ್ಟೇ. ಸೇವೆಗೆ ಯೋಗ್ಯರಾದವನು ಸೇವಿಸ್ತೇನೆ ಅಂತ ಹೇಳಿದ್ರಿಂದ ರುದ್ರದೇವರು ಸೇವಕರು, ನಾರಾಯಣ ಏನಾಗ್ತಾನೆ, ಸೇವ್ಯನಾಗ್ತಾನೆ. ಭಗಸ್ಯ ಕೃಷ್ಣಸ್ಯ ಪರಂಪರಾಯಣಂ ಎಲ್ಲ ಭಗಕ್ಕೂ, ಭಗ ಅಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ತ್ರೀಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಭಗಸ್ಯ ಪರಂಪರಾಯಣ, ಭಗ ಮ್ಯಾಕ್ಸಿಮಮ್ ಯಾರಲ್ಲಿದೆ ಅಂತ ಕೇಳಿದರೆ ಷಡ್ಗುಣಗಳು ಯಾರಲ್ಲಿದೆ ಅನ್ನೋದು ದೇವರಲ್ಲಿ ಮಾತ್ರ. ಅದಕ್ಕೆ ಭಗಸ್ಯ ಪರಂಪರಾಯಣಂ, ಕೃಷ್ಣಸ್ಯ ಭಗಸ್ಯ ಸಂಪೂರ್ಣವಾದ ಭಗಕ್ಕೆ ಪರಂಪರಾಯಣಂ ಶ್ರೇಷ್ಠವಾದ ಪರಾಯಣ ಯಾರು ಅಂತ ಕೇಳಿ. ಅಯ್ಯನ ಅಂದರೆ ನೆಲೆ, ನಾರಾಯಣ ಅವನನ್ನು ಸ್ಪಂದನೆ ಮಾಡ್ತೇನೆ. ಭಕ್ತೇಶು ಅಲಂಭಾವಿತ ಭೂತಭಾವನಂ, ಭಕ್ತರೆಲ್ಲ ಭೂತಭಾವನ ಅಂಥೇಳಿ ಭಾವಿತನಾದವನು. ಭವಾಪಹಂ, ಭವ ಅಪಹಂ, ಭವ ಅಂತ ರುದ್ರದೇವರ ಹೆಸರು. ಭವಾಪಹಂ ರುದ್ರದೇವರ ಭವವನ್ನೇ ಪರಿಹಾರ ಮಾಡ್ತಾರೆ ಪರಮಾತ್ಮ. ಭವಾಪಹಂ ತ್ವಾಂ ಭವಭಾವಮೀಶ್ವರಂ, ಭವಭಾವನಾದ ಈಶ್ವರನಾದ ಆ ಶ್ರೀಹರಿಯನ್ನು ನಾನು ಭಜನೆ ಮಾಡ್ತೇನೆ ಅಂಥೇಳಿ ಭಜೇ ಭಜನ್ಯ ಭಗಸ್ಯ ಭಕ್ತೇಶ ಅಲಂಭಾವಿತ ಪೂಜ್ಯ ಭಾವನಂ ಭವಾಪಹಂ ತ್ವಾಂ ಭವಭಾವಮೀಶ್. ಎಷ್ಟು ಭಕಾರಗಳು ಬಂದಿದ್ದರೊಳಗೆ, ಬೇಕಾಟ್ ಭಕಾರಗಳು ಮುಂದ್ವರ್ಣನೆ ಮಾಡ್ತಾರೆ. ಪಶ್ಯಾಮಿ ತ್ವಾಂ ಸರ್ವಗುಣೇ ಸಮಂ ಅಭೇದೇನ ಖ್ಯಾತಾಯ. ಹಿಂದೆ ಆ ಪದಕ್ಕೆ ಅಷ್ಟರ್ಥ ಬರೀತು ಒಂದೇ ಒಂದು ವಾಕ್ಯಕ್ಕೆ. ವಿಜಯಧ್ವಜ ಸ್ವಾಮಿಗಳು ವಿರ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ, ಅಷ್ಟಕ್ಕೆ ಒಂದು ಪುಟ ಅರ್ಥ ಬರೆದಿದ್ದಾರೆ. ಅಥ ಶಂಕರೇಣ ಮುಖ್ಯ ವೃತ್ಯ ಸಂಕರ್ಷಣ ರೂಪಿ ನಾರಾಯಣ ತದಧೀನ ಸ್ಥಾನತ್ವೇನ ಸಂಕರ್ಷಣ ಪದವಾಚ್ಯ ಶೇಷಶ್ಚ ಅಮುಖ್ಯ ವೃತ್ಯಾ ವಿಷ್ಣೂಯತೆ. ಇದೊಂದು ಸ್ವಾರಸ್ಯವನ್ನು ಹೇಳಿದರು. ರುದ್ರದೇವರು ಇಬ್ಬರೂ ಸ್ತೋತ್ರ ಮಾಡ್ತಿದ್ದಾರೆ, ಸಂಕರ್ಷಣ ನಾಮಕ ಶೇಷದೇವರನ್ನು, ಸಂಕರ್ಷನಾಮಕ ನಾರಾಯಣನನ್ನು, ಶೇಷಾಂತರ್ಗತ ನಾರಾಯಣನ ಪೂಜೆ ಮಾಡ್ತಾ ಇದ್ದಾರೆ. ಇದು ಹೊಸ ವಿಷಯ ಇದೆ, ನೆನಪಿರಬೇಕು. ಇಬ್ಬರು ಸಮ ಆದರೂ ಕೂಡ ಏನು ಮಾಡ್ತಿದ್ದಾರೆ ಅವರು, ಶೇಷಾಂತರ್ಗತನಾಗೇ ಮಾಡ್ತಾರೆ. ಅದಕ್ಕೆ ಅಂದರೆ ಮುಂದೇನು ಬರಬೇಕು ಅವರಿಗೆ, ಶೇಷ ಪದವಿ ಬರಬೇಕು, ಅದನ್ನು ಹೇಳೋದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಓಂ ನಮೋ ಭಗವತೆ ಇತ್ಯಾದಿನ ತದುಕ್ತಂ ಬ್ರಹ್ಮಾಂಡೇ ಅನಂತಾಂತಸ್ಯತೋ ವಿಷ್ಣು ಅನಂತಶ್ಚ ಸಹಾ ಮುನ ಪೂಜ್ಯತೆ ಗಿರಿಶೇನೇಶ ಇಳಾವೃತಗತೇನ ತು. ಆಚಾರ್ಯ ತಾತ್ಪರ್ಯ ಮಾತು, ಅನಂತಾನಂತ ಸ್ಥಿತ, ಅನಂತನ ಒಳಗಿದ್ದರ್ತಕ್ಕಂಥ ಅನಂತನನ್ನು ಇವರು ಆರಾಧನೆ ಮಾಡ್ತಿದ್ದಾರೆ. ನಾನು ಶಿವಸ್ಯ ಶೇಷ ಸಮಾನತ್ವಾತ್ ಕಥಂ ಶಿವೇರ ಶೇಷ ಪೂಜನಮಿತಿ ಚೇತ್ ಶೇಷ ಪದವಿ ನಿಮಿತ್ತ ಆಧಿಕ್ಯಾತ್ ಇತ್ಯವ ಅವಧೇಯಂ. ಶೇಷದೇವರು ಹೇಗೂ ಆಗ್ತಾರೆ, ಇವ್ರು ಯಾಕೆ ಶೇಷದೇವರು ಪೂಜೆ ಮಾಡಬೇಕು ಅಂದರೆ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಂತ ಹೇಳಿದರು. ಶೇಷದೇವರು ಆಗಲಿಕ್ಕೆ ಅವರು ಸ್ಮರಣೆ ಮಾಡ್ತಿದ್ದಾರೆ, ಆದ್ದರಿಂದ ಸರಿ ಹೋಯಿತು. ಆದರೆ ವಿಶೇಷ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಶೇಷದ ರುದ್ರದೇವರು ಶೇಷ ಪದವಿಯು ಬರ್ತಾರೆ, ಅದು ಶೇಷಾಂತರ್ಗತ ನಾರಾಯಣ ಉಪಾಸನೆ ಮಾಡಬೇಕು. ಅವರು ವಾಯುದೇವರು ಬ್ರಹ್ಮಪದವಿಯು ಬರ್ತಾರೆ, ಬ್ರಹ್ಮಾಂತರ್ಗತ ಉಪಾಸನೆ ಮಾಡೋದಿಲ್ಲ. ಅವರು ಹೇಗೆ ಮಾಡ್ತಾರೆ, ಡೈರೆಕ್ಟಾಗೆ ಮಾಡ್ತಾರೆ. ಇದು ರುಜುಗಳಿರೋ ವ್ಯತ್ಯಾಸ. ಯಾತಕ್ಕೆ ಅವ್ರು ಏನಿದೆ ಸ್ವರೂಪದಲ್ಲೇ ಸಾಮ್ಯ, ಆ ರೀತಿ ಸಾಮ್ಯ ವಿಶೇಷ ಸಾಮ್ಯ ಇರೋದ್ರಿಂದ ಆ ರೀತಿ ಮಾಡೋ ನೆಸಿಟಿ ಇಲ್ಲ. ಇದು ವಿಶೇಷ ಇವರಿಗೆ. ಇದಿಟ್ಕೊಂಡೇ ಜಾತ್ರೆ ದ್ವಾಸ್ತೋತ್ರ ಏನಂತ ಸ್ತೋತ್ರ ಮಾಡ್ತಾರೆ, ಶರ್ವಾದಿ ವಂದ್ಯ ಚರಣೋ ಯದಪಂಗಲೇಶಂ. ಶೇಷದೇವರು ಸ್ತೋತ್ರ ಮಾಡಬೇಕಾದ್ರೆ ರುದ್ರದಿಂದ ಒಂದೇ ಒಂದೇ ಕರೆದು ಬಿಡ್ತಾರೆ. ಸಮಾಜದ ಒಂದೇ ಹೇಗಾಗ್ತಾರೆ, ಅರ್ಥ ಆಗೋದ್ರೆ ಇದು ಓದ್ದಾಗ ಅರ್ಥ ಆಗುತ್ತೆ. ಆಚಾರ ಕ್ಲಿಯರ್ ಆಗಿ ಇಡಬೇಕಾಗಿತ್ತಪ್ಪ, ಇಡಲಿಲ್ಲ, ಇದನ್ನು ಓದ್ಕೊಂಡು ಓದ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಅದನ್ನು ಈ ಪದ ಇಟ್ಟಿದ್ದಾರೆ. ನನ್ವೇವಂ ವಿಷ್ಣು ಶೇಷ ಯೋಹೋ ಉಭಯೋರು ಉಪಾಶ್ಯತ್ವೇನ ವಕ್ಷ್ಯಮಾಣ ಸ್ತುತಿಗತಾನಾಂ ಸರ್ವಗುಣಪೂರ್ಣತ್ವಾದಿ ಭಗವತ ಸಾಧಾರಣ ಗುಣ ಪ್ರತಿಪಾದಕ ಪದಾನಾಂ ಕಥಂ ಶೇಷೇ ಯೋಜನಾ. ಹಾಗೊಂದು ಪ್ರಶ್ನೆ ಬಂತು, ಭಗವತೆ ಮಹಾಪುರುಷ ಇಲ್ಲ ವಿಷ್ಣುವಿಗೆ ಗರೇಟ್ ಅನ್ವಯ ಆಗ್ತದೆ, ಶೇಷದೇವರಿಗೆ ಹೇಗೆ ಅನ್ವಯ ಮಾಡ್ತಾರೆ ಅಂದರೆ ಮಾಡಿ ತೋರಿಸ್ತೇವೆ ಅಂತ ತೋರಿಸ್ತಾರೆ. ನಾಗವದ್ಧೋ ಅರ್ಹಣ ಮೀಸಿರೇ ಹ್ರಿಯಾ ಇತ್ಯಾದಿನ ಶೇಷ ಸಂಬಂಧಿ ಅಸಾಧಾರಣ ಧರ್ಮ ಪ್ರತಿಪಾದಕ ಪದಾನಾಂ ಕಥಂ ವಿಷ್ಣೋ ಯೋಜನಾ ಇತಿ ಚೇತ್ ಅತ್ರಾಪ್ಯೇವಂ ಬ್ರಹ್ಮಾಂಡೋಕ್ತಿ. ಇಲ್ಲಿ ಬ್ರಹ್ಮಾಂಡೋಕ್ತಿ ಇದೆ ಅಂದರೆ ಏನರ್ಥ, ಬ್ರಹ್ಮಾಂಡ ಪುರಾಣದ ಮಾತು ಹೀಗಿದೆ, ಬ್ರಹ್ಮಾಂಡದಷ್ಟು ಹೇಳಬೇಕಾಗಿದೆ ಅಂತಲ್ಲ, ಬ್ರಹ್ಮಾಂಡ ಪುರಾಣದ ಮಾತು ಹೀಗಿದೆ ಕೋಟ್ ಮಾಡ್ತಾರೆ. ಜೀವ ವ್ಯಪೇಕ್ಷೆಯ ಚೈವ ತಥಾ ಅಂತರ್ಯಾಮ್ಯಪೇಕ್ಷೆಯ ಮಿಶ್ರಾಸ್ತು ಸ್ತುತಯೋ ಜ್ಞೇಯಾ ವಿಷ್ಣುರನ್ಯತ್ರ ಕೇವಲಂ ಇತಿ. ಕೆಲವು ಸ್ತೋತ್ರಗಳನ್ನು ಮಿಶ್ರಸ್ತುತಿ ಅಂತ ಕರೀತಾರೆ. ಮಿಶ್ರಸ್ತುತಿ ಅಂದ್ರೇನು, ನೋಡೋದಕ್ಕೆ ಯಾರಿಗೂ ಅನ್ವಯ ಆದಾಗ ಕಾಣುತ್ತೆ, ಮುಖ್ಯವಾಗಿ ದೇವರಿಗೆ ಅನ್ವಯ ಆಗ್ತಾ ಇರ್ತದೆ. ಇದು ಮಿಶ್ರಸ್ತುತಿ, ಇದು ಶೇಷದೇವರಿಗೂ ಅನ್ವಯ ಆಗಬೇಕು, ನಾರಾಯಣಗೆ ಅನ್ವಯ ಆಗಬೇಕು. ಅನ್ವಯ ಆಗಬೇಕಾದ್ರೆ ಏನು ಮಾಡಬೇಕು, ಅದನ್ನು ಅವ್ರಿಗೆ ತಕ್ಕಂತೆ ಅರ್ಥ ಮಾಡ್ಕೋಬೇಕು. ಇಬ್ಬರು ಶ್ರೀಮಂತರಿರ್ತಾರೆ, ಇಬ್ಬರು ಶ್ರೀಮಂತರು ಅಂತ ಕರೆದ್ಬಿಟ್ಟು, ಅವ್ರು ಕೋಟ್ಯಾಧೀಶ ಲಕ್ಷಾಧೀಶ, ಹೇಗೆ ಅನ್ವಯ ಮಾಡ್ಕೋಬೇಕು ಅದನ್ನು? ಕೋಟ್ಯಾಧೀಶರು ಶ್ರೀಮಂತ, ಇವನು ಶ್ರೀಮಂತ, ಅವನು ದೊಡ್ಡ ಶ್ರೀಮಂತ ಅಂತ ಅನುಸಂಧಾನ ಇಟ್ಕೊಂಡು ಮಾತಾಡಬೇಕಲ್ಲ, ಆ ರೀತಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇದು ಮಿಶ್ರ ಸ್ತುತಿಗಳು ಅಂತ ಹೆಸರು. ಮಿಶ್ರಾಸ್ತುತಯೋ ಯತ್ರ ತತ್ರ ಶೇಷಾದಿ ಜೀವಿ ಅಸಂಭಾವಿತಾನಿ ವಿಶೇಷಣಾನಿ ಅಂತರ್ಯಾಮಿ ಪರತೈವ ಯೋಜನೀಯಾನಿ. ಸಿಂಪಲ್ ಉತ್ತರ ಅದು. ಯಾವ್ಯಾವ ಮುಖ್ಯಾರ್ಥದಲ್ಲಿ ಕೂಡುತ್ತೋ ದೇವರಿಗೆ ಅದನ್ನು ಕೂಡಿಸಿಬಿಡೋದು. ಶೇಷದೇವರಿಗೆ ಕೂಡದು ಹೋದಾಗ ಏನು ಮಾಡಬೇಕು ಅದನ್ನು? ಅಂತರ್ಯಾಮಿ ಪರ ಅಂತ ಅರ್ಥ ಮಾಡ್ಕೊಂಡ್ಬಿಡು ಅಷ್ಟೇ ಹೊರತು ಬೇರೆ ಅಲ್ಲ. ಕ್ಲರ್ಕಿಗೆ ಹೇಳೋದಿಲ್ಲ, ಏನು ಸಾಹೇಬರೇ ಅಂತ ಕ್ಲರ್ಕ್ ಅಂತ ಏನಂತ ಹೋಗ್ತಾರೆ ಇವರು? ಸಾಹೇಬರೇ ನಿಮ್ಮದೇ ನೀವೇ ಗತಿ ಅಂತ ಹೋಗ್ತಾರೆ. ಗೊತ್ತಿವ್ರು ಸಾಹೇಬಲ್ಲ, ತಿಬ್ಬರಿಗೂ ಗೊತ್ತು, ಅವನಿಗೆ ಗೊತ್ತು, ಇವನಿಗೂ ಗೊತ್ತು. ಏನರ್ಥ ಈಗ? ನಿನ್ನ ಕೈಲಿ ಇದು ಮಾಡಿದರೆ ಕೆಲಸ ಆಗ್ತದೆ ಅಂತ ಹೇಳೋದಕ್ಕೋಸ್ಕರ ಸಾಹೇಬರೇ ಅಂತ ಕರೀತಾರೆ. ಅವನಿಗೆ ಭಾರಿ ಖುಷಿ ಕರೆಸ್ಕೊಂಡಿದ್ದಕ್ಕೆ, ಖುಷಿ ಇದ್ದಾಗಲೂ ಗೊತ್ತು ಅವ್ರಿ ಸಾಹೇಬಲ್ಲ ಅಂತ ಹೇಳಿಬಿಟ್ಟು. ಇವ್ರಿಗೆ ಗೊತ್ತು ಅಂತಲೂ ಗೊತ್ತು, ಜೊತೆಗೆ ತನ್ನ ಇಂಪಾರ್ಟೆನ್ಸನ್ನು ಅಷ್ಟೇ ಅರ್ಥ ಮಾಡ್ಕೊಳ್ಳೋ ಹಾಗೆ ಈ ರೀತಿ ಮಾಡೋದು ಮಿಶ್ರ ಸ್ತುತಿ. ಅದು ಸುಶಬ್ದೋ ವೃತ್ತಿ ತಾರತಮ್ಯ ಸೂಚಕ. ಹಾ ನೋಡಿ, ಸುಶಬ್ದ ಯಾತಕ್ಕೆ ವೃತ್ತಿ ತಾರತಮ್ಯ ಅಂದ್ರೇನು? ವೃತ್ತಿ ಅಂದರೆ ಕೆಲಸ ಅಂತ ಅರ್ಥ ಅಲ್ಲ, ಮುಖ್ಯ ವೃತ್ತಿ ಅಮುಖ್ಯ ವೃತ್ತಿ ಅಂದರೆ ತಾರತಮ್ಯ ತೋರಿಸೋದಕ್ಕೋಸ್ಕರ ಹೇಳಿದ್ದಾರೆ. ಮಿಶ್ರ ಸ್ತುತಿಷು ಶೇಷಾದಿ ಜೀವಿ ವಿಭುವನ್ನಾನಿ ಯಾನಿ ವಿಶೇಷಣಾನಿ ತಾರಿ ಅಮುಖ್ಯ ವೃತ್ತಿಯ ಜೀವ ವಿಪೇಕ್ಷೆಯ ಮುಖ್ಯ ವೃತ್ತಿಯ ತದಂತರ್ಯಾಮ್ಯಪೇಕ್ಷೆಯ ಚ ಯೋಜನೀಯಾನಿ. ಅನಂತಾಯ ಬಂತು, ಶೇಷ ಅನಂತ ಅಂತಿದೆ, ಡೈರೆಕ್ಟ್ ಅರ್ಥ ಮಾಡೋಕ್ಕೆ ಬರುತ್ತೆ. ದೇವರಿ ಮುಖ್ಯತ ಅನಂತ, ದೇಶತ ಅನಂತ, ಕಾಲತ ಅನಂತ, ಗುಣತ ಅನಂತ ಅಂತ ದೇವರಿ ಮಾತ್ರ. ಇವರಿಗೆ ಅನಂತ ಶಬ್ದ ವಾಚ್ಯತ್ವ ಇರೋದಕ್ಕೆ ಅನಂತ ಅಷ್ಟೇ. ಇವರು ಅನಂತ ಅಂದರೆ ಅನಂತ ಅಂತ ಮಾಡಬಾರ್ದು ಇವರಿಗೆ. ಎಷ್ಟು ಮಾಡಬೇಕು ಇವರಿಗೆ? ಸೂರ್ಯನನ್ನು ಅನಂತ ಕಿರಣ ಅಂತ ಕರೀತಾರೆ. ಅನಂತ ಕಿರಣ ಅಲ್ಲ ಸೂರ್ಯ, ಕೋಟಿ ಕಿರಣ, ಲಕ್ಷ ಕಿರಣ ಅನ್ಬೇಕು. ಅನಂತ ಅಂತ ಯಾತಕ್ಕೆ ಕರ್ತಾರೆ ಅಂದರೆ ಭಾರಿ ಜಾಸ್ತಿ ಇದೆ ಅಂತ ಹೇಳೋದಕ್ಕೋಸ್ಕರ ಅಷ್ಟೇ ಹೊರತು ಬೇರೆ ಅಲ್ಲ. ಈ ದೃಷ್ಟಿಯಲ್ಲಿ ಸಾವಧಿಕ ಇವರಿಗೆ, ನಿರವಧಿಕ ದೇವರಿಗೆ ಅಂತ ಹೇಳೋದಕ್ಕೆ ಈ ಪದ ಉಪಯೋಗಿಸಿದೆಲ್ಲ ಯಾತಕ್ಕೆ ಅರ್ಥ ಮಾಡಿಕೊಂಡ್ರು ಅಂದರೆ, ಎಷ್ಟೋ ನಮಗೆ ಪುರಾಣ ಪುಣ್ಯಕಥೆಗಳಲ್ಲಿ ಸ್ತೋತ್ರಗಳಲ್ಲಿ ಏನೋ ಬಂದುಬಿಡುತ್ತೆ, ಸ್ತೋತ್ರ ಮಾಡ್ತಾ ಮಾಡ್ತಾ ದೇವರಿಗೆ ಹಾಕಿದ್ರೆ ಅಪ್ಲೈ ಮಾಡಿಬಿಡ್ತಾರೆ. ಅದಕ್ಕೆ ಹೀಗೆ ಅರ್ಥ ಮಾಡಿಕೊಂಡು ಅಂತ ಆತ ತೋರಿಸ್ಕೊಡ್ತಾರೆ. ಮಿಶ್ರ ಸ್ತುತಿಗಳು ಅದನ್ನು ಇಂಟರ್ಪೋಲೇಷನ್ ಪ್ರಕ್ಷಿಪ್ತ ಅಂತ ಕರಿಬಾರ್ದು, ಅಥವಾ ಅವ್ರ ಅಪ್ರಮಾಣ ಅಂತ ಕರಿಬಾರ್ದು. ಹೀಗೆ ಅರ್ಥ ಮಾಡಿಕೊಂಡ್ರೆ ಸರಿಗೆ ಹೋಗ್ಬಿಡುತ್ತೆ ಅಂತೇಳಿ. ಹಿರಣ್ಯಕಶಿಪು ಹನುಮಂತನ ಸ್ತೋತ್ರ ಮಾಡ್ತಾನೆ, ಅಲ್ಲಿ ಹೇಳಬೇಕು ನೀವೇ ಸರ್ವೋತ್ತಮರು ಸ್ತೋತ್ರ ಮಾಡಿಬಿಡ್ತಾನೆ. ಆಚಾರ್ಯರಿಗೆಲ್ಲ ತಾತ್ಪರ್ಯ ಹೀಗೆ ಮತ್ತೆ ಮಿಶ್ರ ಸ್ತುತಿ ಅಂತ ಬರೋದು ಅರ್ಥ ಬರೀತಾರೆ. ವಿಷಯ ಮುಂದೆ ಬರುತ್ತದೆ. ವಿಶೇಷಣಾನಿ ತಾನೇ ಅಮುಖ್ಯ ವೃತ್ತಿಯ ಮುಖ್ಯ ಜೀವ ವಿಪೇಕ್ಷೆಯ ಮುಖ್ಯ ವೃತ್ತಿಯ ತದಂತರ್ಯಾಮ್ಯಪೇಕ್ಷೆಯ ಚ ಯೋಜನೀಯಾನಿ. ಅನ್ಯತ್ರ ಯತ್ರ ಜೀವಸ್ಯ ನ ಸ್ತುತಿ ತತ್ರ ಕೇವಲ ವಿಷ್ಣೋರ್ ವ್ಯಪೇಕ್ಷೆಯೇ ಇವ ಯಾವತ್ತು. ಜೀವನಿಗೆ ಅಪ್ಲಿಕಬಲ್ ಆಗದೆ ಹೋದಾಗ ಏನು ಮಾಡಬೇಕು? ಸಾಹೇಬ ಅನ್ನೋ ಪದ ಅವನಿಗೆ ಕಲಿಕೆ ಅಪ್ಲೈ ಆಗೋದೇ ಇಲ್ಲ. ಸಾಹೇಬ ಪದ ಯಾರು? ಅವನೇ ಅಮುಖ್ಯ ವೃತ್ತಿಯಲ್ಲಿ ಕೇಸ್ ವರ್ಕರ್ ಅಂತ ಅಷ್ಟೇ ಅರ್ಥ ಇದಕ್ಕೆ. ಅವನು ಎಂಟೈರ್ ಆಫೀಸ್ ವರ್ಕರ್, ಅವನು ಅಧಿಪತಿ ಅವನು. ಅದಕ್ಕೆ ಮುಖ್ಯ ವೃತ್ತಿಯಲ್ಲಿ ಕೊಡೋದಿಲ್ಲ, ಅದು ಅಮುಖ್ಯ ವೃತ್ತಿಯಲ್ಲಿ ಕೊಡಿಸ್ಬೇಕು. ಪ್ರಣಾತಿ ಭಕ್ತಾನ್ ಗುಣೈ ಪೂರಯತಿ ಸಾಧಯತಿ ಭಕ್ತಾನಾಂ ದೋಷಾನ್ ನಾಶಯತಿ ಇತಿ ಪುರುಷ. ಪುರುಷ ಶಬ್ದಕ್ಕೆ ಗುಣವನ್ನು ತಂದು ಕೊಡ್ತಾನೆ, ದೋಷವನ್ನು ನಾಶ ಮಾಡ್ತಾನೆ. ಅದಕ್ಕೆ ಪುರುಷ ಅಂತ ದೇವರಿಗೆ ಹೆಸರು. ಮೊದಲೇ ಅರ್ಥ ಏನು? ಗುಣಪೂರ್ಣ ದೋಷ ದೂರ ಅಂತೇಳಿ ದೇವರಿಗೆ ಪುರುಷ ಅಂತ ಹೆಸರು. ತನ್ನ ಆರಾಧನೆ ಮಾಡಿದವ್ರಿಗೆ ಗುಣ ಕೊಡ್ತಾನೆ, ದೋಷ ತೆಗಿತಾನೆ, ಅದಕ್ಕೂ ಪುರುಷ ಅಂತ ಹೆಸರು. ಎರಡು ರೀತಿಯಲ್ಲಿ ಪುರುಷ ಅಂತ ಅರ್ಥ ಮಾಡ್ತಾರೆ. ಶ್ರುತಿ ಮಾತ್ರ ಕೇವಲ ವಿಷ್ಣುವ್ರು ಬೇಡ ಪ್ರಣಾತಿ ಭಕ್ತಾನ್ ಗುಣೈ ಪೂರಯತಿ ಒಂದು ರೀತಿ ಅನ್ವಯ. ಮುಂದೇನಿದೆ? ಪುರುಷ ಷದಳರು ಗತಿ ವಿಚಾರಣ ಯೋಹೋ ಅಂತ ಧಾತು. ಪುರು ಷದ್ ಪುರುಷ ಅಂತಾಯ್ತು. ನಾಶಯತಿ ಏನು ನಾಶಯತಿ? ದೋಷಾನ್ ನಾಶಯತಿ ಇತಿ ಪುರುಷ. ಮಹಾಂಶಾಸೋ ಪುರುಷ, ಇದರಲ್ಲಿ ಪುರುಷ ಸೂಕ್ತ ಶಬ್ದಕ್ಕೆ ಅರ್ಥ ತಿಳ್ಕೋಬೇಕಿದ್ರ. ಪುರುಷ ಪುರುಷ ಅಂತ ಅಲ್ಲಿ ಬಂದಿದೆಯಲ್ಲ, ಅವನು ಪುರುಷ. ನಾವ್ಯಾಗ ಸ್ತೋತ್ರ ಮಾಡಬೇಕು ಅಂದರೆ ನಮಗಿಂತ ಮಾಡಿಕೊಡ್ತಾನೆ. ಆದ್ದರಿಂದ ಅವನು ಗುಣಪೂರ್ಣ, ನಮಗೆ ಯೋಗ್ಯತೆ ತಕ್ಕಷ್ಟು ಗುಣಗಳನ್ನು ಕೊಡ್ತಾನೆ. ಅವನು ದೋಷ ದೂರ, ನಮಗೆ ಎಷ್ಟು ದೋಷ ಇರಬಾರ್ದು ಎಷ್ಟಾ ದೋಷ ಇರೋ ತೆಗೆದು ಹಾಕಿಬಿಡ್ತಾನೆ. ಅದಕ್ಕೆ ಪುರುಷಾರ್ಥ ದೇವರಿಗೆ ಹೆಸರು. ಅಲ್ಲ ಅಲ್ಲ, ಪೂರ್ವ ಅಂದರೆ ಪೂರ್ಣ, ಗೊತ್ತಾಯ್ತಾ? ಪ್ರು ಶಬ್ದದಿಂದ ಬಂದಿದೆ, ಪಾರಣ ಪೂರಣ, ಪೂರಣ ಮಾಡ್ತಾನೆ, ಏನು ಗುಣಗಳನ್ನು ಪೂರ್ಣ ಮಾಡ್ತಾನೆ. ಶತ್ ಅವಸಾಧನ ಮಾಡ್ತಾನೆ. ಪುರುಶ್ಚಾಸೋ ಸತ್ಯ ಪುರುಷ ಪುರುಷ ಅಂತ ಮಾಡಿದ್ದಾನೆ. ಪುರುಶ್ಚಾಸೋ ಷಶ್ಚ ಮಹಾಂಶ್ಚಾಸೋ ಪುರುಷಶ್ಚೇತಿ ತಥಾ. ಮಹಾಪುರುಷ ಅಂದರೆ ಭಾರಿ ದೊಡ್ಡ ಪುರುಷ, ದೊಡ್ಡ ದೇವತೆಗಳು ನಮ್ಮನ್ನು ಹಾಗೆ ಮಾಡ್ತಾರೆ, ಹೌದು, ಅವರೆಲ್ಲ ಪುರುಷರೇ. ಮಹಾಪುರುಷ ಅಂದರೆ ನಾರಾಯಣ, ಅದಕ್ಕೆ ಇಲ್ಲಿ ಮಹಾಪುರುಷ ಎಂದ ಪದ ಉಪಯೋಗಿಸಿದರು. ವಾಯುದೇವರನ್ನ ಆರಾಧನೆ ಮಾಡಿದಾಗ ಏನಾಗುತ್ತೆ ನಮಗೆ? ಅವರು ನಮಗೇನು ಮಾಡ್ತಾರೆ? ಗುಣಗಳನ್ನು ಕೊಡ್ತಾರೆ, ದೋಷ ತೆಗಿತಾರೆ. ಎಲ್ಲಿ ಬಂದಿದೆ? ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪ ಕಾಣಾಂ ಪ್ರೂ ಪಾಲನ ಪೂರ್ಣ ಬಂದಾಗಾಯ್ತದೆ. ಆಮೇಲೆ ಜನ್ಮಾದಿ ವ್ಯಾಧಿ ಪ್ರತಿ ಪ್ರಾಪ ಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಬಂತಲ್ಲ, ಪೂರ್ತಿ ಅರ್ಥ ಬಂತು. ಅವರು ಪುರುಷ ಶಬ್ದವಾಚ್ಯರೆ, ಅವ್ರು ಏನು ಹೇಳ್ತಾರೆ? ಮಹಾಪುರುಷ ದೇವರು, ಅದಕ್ಕೇನೆ ಅವರು ಪುರುಷ, ಇವರು ಯಾರು? ಮಹಾಪುರುಷರು. ಆದ್ದರಿಂದ ಯೋಚನೆ ಆಯಿತು. ಅಯೋಗ್ಯರೇನವರು? ಕುಪುರುಷರು. ಯಾತಕ್ಕೆ? ಗುಣ ಕಡಿಮೆ ಮಾಡಿ ದೋಷ ಹೆಚ್ಚು ಮಾಡ್ತಾರೆ. ಅವರವರು ಇರೋ ಗುಣನ ಕಡಿಮೆ ಮಾಡಿಬಿಟ್ಟು ಇಲ್ಲದ ದೋಷ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಅವರು ಕುಪುರುಷರು, ಕಾಪುರುಷರು ಅಂತ ಹೇಳ್ತಾರೆ ಅವರಿಗೆ. ಮಹಾಂಶ್ಚಾಸು ಪುರುಷ ಪ್ರು ಪಾಲನ ಪೂರ್ಣ ಸಾಧು ಸದರ್ಡು ವಿಶರಣ ಗತ್ಯವಸಾಧನೇಶು ಇತಿ ಚ. ಎರಡು ಸೂತ್ರ ಕೊಟ್ಟು ಮಾಡಿದ್ರು ಅದಕ್ಕೆ ಧಾತುಕೋಶಗಳನ್ನು. ಸರ್ವಗುಣೈ ಸಂ ಅಭೇದೇನ ಖ್ಯಾತಾಯ, ಪರಮಾತ್ಮನಿಗೆ ಪದ ಹಾಕಿದೆ. ಏನಂತ? ಸರ್ವಗುಣ ಸಂಖ್ಯಾತ ಅಂತ ಕರೆದಾಗ ಸಂಖ್ಯಾತ, ಸಮ್ಯಕ್ ಖ್ಯಾತ ಅಂದರೆ ಅಭೇದೇನ ಖ್ಯಾತ. ಗುಣ ಮತ್ತು ಗುಣಗಳಿಗೇನಿಲ್ಲ ದೇವರಲ್ಲಿ, ಭೇದ ಇಲ್ಲ, ಅದು ಸಂಖ್ಯಾತ ಅಂತ ಕರೀತಾರೆ. ಮೈ ಅನಂತ ಗುಣ ಏನಂತೆ ಗುಣತೋ ಅನಂತ ವಿಗ್ರಹೇ ಯದಾಸೀತ್ ತತಯೇ ವಾದ್ಯ ಸ್ವಯಂಭೂ ಸಮಭೂತಜ ಇತ್ಯಾದೇಹೇ. ಮುಂದೆ ಬರುತ್ತೆ ಷಟ್ಸ್ಕಂದಲ್ಲಿ ಆ ಶ್ಲೋಕ, ಇಲ್ಲಿ ಕೋಟ್ ಮಾಡ್ತಾರೆ. ವಿಜ್ಞಾನಾನಂದ ಶಕ್ತಿ ಸರ್ವಗುಣೈ ಶ್ರುತಿಷು ಸಮ್ಯಕ್ ಖ್ಯಾತ ಇತಿ ವಾ. ಒಂದೇ ಅರ್ಥ, ಸರ್ವಗುಣೈ ಸಂ ಅಭೇದೇನ ಖ್ಯಾತಾಯ. ಇನ್ನೊಂದರ್ಥ, ಸರ್ವಗುಣೈ ಸಮ್ಯಕ್ ಖ್ಯಾತಾಯ. ದೇವರಂಥ ಖ್ಯಾತಿ ಯಾರಿಗೂ ಇಲ್ಲ, ಅದಕ್ಕೆ ಸಂಖ್ಯಾತ ಅಂತ ದೇವರಿಗೆ ಹೆಸರು. ವಿಜ್ಞಾನಮಾನಂದಂ ಬ್ರಹ್ಮ ಇತ್ಯಾದೇಹೇ ದೇಶತಃ ಕಾಲತೋ ಗುಣತಶ್ಚಾಂತೋ ನ ವಿದ್ಯತೆ ಯಶ ಸ ತಥಾ. ಅನಂತ ರೂಪಾದಿಮತ್ವಾಚ್ಚ ಅನಂತಃ ತಸ್ಮೈ. ನೋಡಿ, ಇನ್ನೊಂದು ಗುಣ, ಅನಂತ ಗುಣಪೂರ್ಣತ್ವಾತ್ ಅನಂತಃ ಒಂದರ್ಥ, ಇದು ಹೊಸ ಅರ್ಥ ಇದು. ಅನಂತ ರೂಪಯುಕ್ತತ್ವಾತ್ ಅನಂತಃ, ದೇವನ ಅನಂತ ಅಂತ ಯಾತಕ್ಕೆ ಕರೀತಾರೆ? ಅನಂತ ರೂಪ ಇದೆ, ಇನ್ಯಾರಿಗೆ ಅನಂತ ರೂಪ ಇಲ್ಲ. ಮತ್ತು ಮಹಾಲಕ್ಷ್ಮಿಗೆ ಅನಂತ ರೂಪ ಇದೆ, ಸ್ವಾತಂತ್ರ್ಯನೇ ಇಲ್ಲ. ಹೇಗಿದೆ? ಭಗವದ್ ಅಧೀನದಲ್ಲಿರೋದ್ರಿಂದಾಗಿನೇ ಮುಖ್ಯತಃ ಅನಂತ ಗುಣಪೂರ್ಣತ್ವ ಯಾರಿಗೆ ಬಂತು? ಅನಂತ ರೂಪಿಣಿ ಎನ್ನುವ ಪದನ ಆಚಾರ್ಯರು ನಿರ್ಣಯದಲ್ಲಿ ಉಪಯೋಗಿಸ್ತಾರೆ. ಭೀಷ್ಮಕರಾಜನಿಗೆ ರುಕ್ಮಿಣಿ ಯಾರು ಅಂತ ನೋಡೋಕ್ಕೋಸ್ಕರ ನೋಡುವಂಥ ದೇವದೃಷ್ಟಿ ಕೊಟ್ಟಾಗ ಅನಂತ ರೂಪಿಣಿ ಇಂಚ ರುಕ್ಮಿಣಿ ಇಮ್ಮಂತ ಹೇಳ್ತಾರೆ. ಸೊ ಮಹಾಲಕ್ಷ್ಮಿಗೆ ಏನಿದೆ ಅಂತ ಆಯ್ತು? ಈಗ ಅನಂತ ರೂಪ ಇದೆ. ವಾಯುದೇವರು ಅನಂತ ರೂಪ ಇಲ್ಲ, ಗೊತ್ತಾಯ್ತಿಲ್ಲ. ಈಗ ಎಷ್ಟೋ ಜೀವರಿದ್ದಾರೆ, ಈಗ ಜೀವರು ಒಳಗೆ ಕೂತಿದ್ದಾರೆ. ಅನಂತ ಅಲ್ಲ ಇವು, ಒಟ್ಟ ಅನಂತದಲ್ಲಿ ಏನಲ್ಲ ಇದು, ಅನಂತ ಅಲ್ಲ. ಆದ್ದರಿಂದ ವಾಯುದೇವರ ಅನಂತ್ಯಕ್ಕೆ ಏನು ಬಂತು? ಅವಧಿ ಬಂತು. ದೇವರ ಅನಂತ್ಯಕ್ಕೆ ಏನಿಲ್ಲ, ನಿರವಧಿಕ. ಆದ್ದರಿಂದಾಗಿನೇ ಆ ಅನಂತ್ಯ ಬೇರೆ. ಅನಂತ ನಾಮಕ ಶೇಷೆ ವಿಶೇಷತಃ. ಹಾಂ, ಏನ ಹೇಗಿರ್ತದೆ? ಇಲ್ಲ, ಸಾಧ್ಯ ಇದೆಯಾ? ಇವೇ ಯೋಚನೆ ಮಾಡಿ, ಸಾಧ್ಯ ಇದೆಯಾ ವಾಯುದೇವರು ಯಾರು ಸಾಧ್ಯ? ಅದು ಎಷ್ಟರ್ಥ ಅದಕ್ಕೆ? ಒಂದು ಈ ರೀತಿ ವ್ಯಾಪ್ತಿ ಅದು. ಈ ದೇಹೇಪಿ ಎತ್ರ ಪವನ ತತ್ರ ಹರಿ ಯಥೋಸೋ. ವಾಯುದೇವರಿಗೆ ದೇವ್ರ ಗ್ಯಾರಂಟಿ ಇರ್ತಾನೆ. ಆದರೆ ದೇವರಿರಲ್ಲೆಲ್ಲ ವಾಯುದೇವರು ಇರ್ಬೇಕಂತ ನಿಯಮ ಇಲ್ಲ, ಗೊತ್ತಾಯ್ತಿಲ್ಲ. ಒಂದು ಹಂತದವ್ರಿಗೆ ಇರ್ತಾರೆ, ಆಮೇಲೆ ಇರೋದಿಲ್ಲ, ಗೊತ್ತಾಯ್ತಾ? ಒಂದು ಹಂತದವ್ರಿಗೆ ಇರ್ತಾರೆ ಹೊರತು ಆಮೇಲೆ ಇರೋದಿಲ್ಲ. ಆದರೆ ಉಳಿದ ಎಲ್ಲರಿಗಿಂತ ಜಾಸ್ತಿ ಇರ್ತಾರೆ, ಅದು ಗ್ಯಾರಂಟಿ. ರುದ್ರಾದಿ ದೇವತೆಗಳಿಗೆ ಹೋಲಿಸ್ಬಿಟ್ಟಾಗ ಎಷ್ಟು ಇರ್ತಾರೆ ಅವರು? ಜಾಸ್ತಿ ಇರ್ತಾರೆ. ಆದರೆ ರಮಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಇರೋದಿಲ್ಲ. ಲಕ್ಷ್ಮೀ ಭುಜಾಂತರಗತಃ ನಾರಾಯಣ. ಆದರೆ ವಾಯುಭುಜಾಂತರಗತಃ ಅಲ್ಲ. ವಾಯುದೇವರು ಎಲ್ಲಿದ್ದಾರಾಗ? ಜಠರೇ ನಿಧಾಯ, ಒಳಗಿದ್ದಾರೆ ವಾಯುದೇವರು. ಮಹಾಲಕ್ಷ್ಮಿ ಜೊತೆಗಿದ್ದಾರೆ. ಆದ್ದರಿಂದಾಗಿನೇ ಅಂಥ ಅನಂತ ಒಪ್ಪಬಾರ್ದು. ಒಪ್ಪಿಟ್ಟು ಏನಾಗುತ್ತದೆ? ಶಾಸ್ತ್ರಕ್ಕೆ ವಿರೋಧ ಬರುತ್ತೆ. ಮಹಾಲಕ್ಷ್ಮಿಗೆ ಸಮಯ ಹೇಳಿದಾಗತ್ತೆ, ಹೇಳಬಾರ್ದು. ಹಾಗೆಲ್ಲ ಉಳಿದೇವರಿಗೆ ಸಹ ವ್ಯತ್ಯಾಸ ಹೇಳಬೇಕಾಗಿತ್ತು, ವ್ಯತ್ಯಾಸ ಸಾಕು ಇದಕ್ಕೆ. ಉಳಿದು ಎಲ್ಲ ದೇವರಿಗಿಂತ ಜಾಸ್ತಿ ಇದ್ದಾರೆ ಅಂತ ದೊಡ್ಡದಾಗಿರುತ್ತಲ್ಲ ಅಲ್ಲಿಗೆ. ಅದಕ್ಕೆ ಹೇಳ್ತಾರೆ ಕೃಷ್ಣ ರಾಮದ ರೂಪದ ಪರನಾಮ ಕೊಡ್ತಾರೆ ಪರಮಾತ್ಮ. ದೇವತೆಗಳೆಲ್ಲ ಫಾಲೋ ಮಾಡ್ತಾರೆ. ಸೂರ್ಯಮಂಡಲದವರೆಗೂ ಒಂದು ಗುಂಪು ಫಾಲೋ ಮಾಡ್ತದೆ. ಆಮೇಲೆ ಕೆಲವರು ಅಲ್ಲಿ ಗುಡ್ ಬೈ ವಾಪಸ್ ಬಂದುಬಿಡ್ತಾರೆ. ಮುಂದೆ ಇವರಿವರೆಗೆ ಹೋಗ್ತಾರೆ. ಕೈಲಾಸದವರಿಗೂ ಹೋಗ್ತಾರೆ, ಶಿವನ ದೇವಸ್ಥಾನಕ್ಕೆ. ಅಲ್ಲಿ ಕೆಲವರು ರಿಟೈರ್ ಆಗ್ತಾರೆ. ಆಮೇಲೆ ಬ್ರಹ್ಮಲೋಕದವರಿಗೂ ಹೋಗ್ತಾರೆ. ಅಲ್ಲಿಗೆ ಕೆಲವರು ದೂರದ ಕೈ ಮುಂದೆ ವಾಪಸ್ ಹೋಗಿಬಿಡ್ತಾರೆ. ಪ್ರಾಣದೇವರು ಏನು ಮಾಡ್ತಾರೆ? ಹತ್ರವಾಗಿ ನಮಸ್ಕಾರ ಮಾಡಿ ಬರ್ತಾರೆ. ಇಷ್ಟು ವ್ಯತ್ಯಾಸ ಇದೆ ಇವತ್ತು. ದೇವಸ್ಥಾನದಲ್ಲೇ ಕಲಾಷ್ಟ್ರೋದಿಂದ ಫಸ್ಟ್ ಓವರ್ಗೂ ಬಿಡೋದಿಲ್ಲ ಆ ಟೈಮ್. ತುಂಬ ನಿಲ್ಲಿಸಿಬಿಟ್ಟು ಹತ್ರ ಬಿಟ್ಟರೆ ಒಂದು ಗ್ರೇಟ್, ಅಲ್ಲೇ ಕೂಡಿಸಿಬಿಟ್ರೆ ಸ್ವಲ್ಪ ಹೊತ್ತು ಭಾರಿ ಗ್ರೇಟ್. ಅಷ್ಟು ವಾಯುದೇವರಿಗಿದೆ ಹೊರತು ಮಹಾಲಕ್ಷ್ಮಿಗಿರೋಷ್ಟಿಲ್ಲ. ಅದು ಕೂಡ ಅದು ದೋಷ ಅಲ್ಲ, ಗೊತ್ತಾಯ್ತಾ? ಆ ತಾರತಮ್ಯ ಒಪ್ಪದೆ ಹೋದರೆ ಏನಾಗುತ್ತಾಗ ಸಿದ್ಧಾಂತನೇ ಹೋಗಿಬಿಡ್ತದೆ. ಆ ತಾರತಮ್ಯ ಒಪ್ಪಲೇಬೇಕಲ್ಲ. ಅನಂತ ಅದು ಕೆಲವೆಲ್ಲ ವಾಯುಪಾಖಂಡಿಗಳು ಅಂತಿದ್ದಾರೆ, ಅವ್ರು ವಾಯುದೇವರಿಗೆ ಎಷ್ಟು ಹೇಳ್ತಾರೆ ಅಂದರೆ ದೇವರುಗಳೆಷ್ಟು ಹೇಳಿಬಿಡ್ತಾರೆ ಪೂರ್ತಿಯಾಗಿ. ವಾಯುದೇವರು ಭಾರಿ ಭಕ್ತಿ ತೋರಿಸೋಕ್ಕೋಸ್ಕರ ಅದು ಪಾಖಂಡಿಗಳು ಅಂತ ಹೆಸರು ಅವರಿಗೆ. ಒಂದು ಒಂದು ಗುಂಪಿದೆ, ನಿಮ್ಗೆ ಹೇಳ್ತೀನಿ ಕೇಳಿ. ಒಂದು ಗುಂಪು ಎಷ್ಟು ವಿಚಿತ್ರ ಜನ ಇದ್ದಾರೆ ಅಂದರೆ ತೀರ್ಥ ಎಲ್ಲ ಮುಗಿದೋಯ್ತೀಗ, ವಾಯುದೇವ್ರ ತೀರ್ಥ ಫಸ್ಟ್ ತೊಗೋಬೇಕೋ ದೇವ್ರ ತೊಗೋ ಫಸ್ಟ್ ತೊಗೋಬೇಕು ಅಂತ ಪ್ರಶ್ನೆ. ಒಂದು ಗುಂಪಿನವ್ರು ಏನು ಮಾಡ್ತಾರೆ ಗೊತ್ತಾ, ಫಸ್ಟ್ ವಾಯುದೇವ್ರ ತೀರ್ಥ ಫಸ್ಟ್ ತೊಗೋತಾರೆ. ಅದಕ್ಕೆ ಮುಕುಂದ ಭಕ್ತಿಯ ಗುರು ಭಕ್ತಿಯ ಶ್ಲೋಕ ಕೊಟ್ಬಿಡ್ತಾರೆ, ಅರ್ಥ ಆಯ್ತಾ ಇಲ್ಲ? ಈಗ ಈ ರೀತಿ ಆಗುತ್ತೆ. ಇದೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಹೊರಟುಬಿಟ್ರೆ ಅಭಿಷೇಕ ಮೊದಲು ಯಾರಿಗೆ ಮಾಡಬೇಕಾಯ್ತೀಗ, ಆಮೇಲೆ ದೇವ್ರಿಗೆ ಮಾಡಬೇಕಾಗ್ತದೆ. ಮತ್ತು ಪುರುಷಕ್ಕೆ ದೇವ್ರು ಅವ್ರಿಗೆ ಮಾಡಿ, ಎಲ್ಲ ಉಲ್ಟಾಪಲ್ಟಾಗಿಬಿಡ್ತದೆ. ಇನ್ನೂ ತೊಗೊಂಡ್ಬಿಟ್ರೆ ವಾಪಸ್ ಎಲ್ಲಿವರಿಗೆ ಹೋಗ್ತದೆ ಅಂದರೆ ಎಲ್ಲ ಫಸ್ಟ್ ದೇವ್ರಿಗೆ ಮಾಡಬೇಕು ಹೋದಲ್ಲೋ. ಸೊ ಫಸ್ಟ್ ದೇವ್ರ ಪೂಜೆ ಮಾಡಿ ಸ್ನಾನಕ್ಕೆ ಹೋಗೋದು, ಆಮೇಲೆ ಯಾತಕ್ಕೆ ದೇವ್ರಿಗೆ ಸ್ನಾನ ಆಗಬೇಕಲ್ಲ ಫಸ್ಟು. ಈ ರೀತಿ ಮಾಡ್ತಾ ಹೋದ ಏನಂತಾರೆ ಪಾಕಡ್ಡಿಗಳು ಅಂತ ಹೇಳ್ತಾರೆ ಅವರು. ಅತಿ ಎಕ್ಸ್ಟೆಂಡ್ ಮಾಡಬಾರ್ದು ಯಾವುದನ್ನು ಕೂಡ. ಎಲ್ಲಿಗೆ ಎಲ್ಲಿ ತರಬಾರ್ದು, ಒಂದು ಅರ್ಥಕ್ಕೆ ನಿಲ್ಲಿಸ್ಬೇಕಾದ್ರೆ ಮೊದಲು ಅಂತ ಹೇಳಿದಾಗ ಈ ರೀತಿ ಮಾಡಬೇಕಾದ್ರೆ ಒಳ್ಳೆ ವ್ಯವಸ್ಥೆ ಇರ್ತದೆ. ತಪ್ಪಾಗೋದಾಗ ಮೂರು ಕೊಡೋಂಗಿಲ್ಲ, ವಾಯುದೇವ್ರು ಒಂದೇ, ಮೂರು ಕೊಡಬಾರ್ದು. ವಾಯುದೇವ್ರು ಒಂದೇ ಕೊಡೋದು, ಅದೇ ಎಲ್ಲದರಲ್ಲೂ ತಾರತಮ್ಯ ಮೇಂಟೈನ್ ಮಾಡಬೇಕಲ್ಲ. ಕೆಲವು ಆ್ಯಕ್ಚುಲಿ ಕಥೆಯೆಲ್ಲ ಸುಮ್ಮನೆ ಪ್ರಾಕ್ಟಿಕಲಿ ಅಂತ ಅವ್ರು ಇದ್ದಾರೆ, ಗೊತ್ತಾಯ್ತಾರೆ ನಿಮಗೆ? ಅದು ಅಂತ ವಾಯುಪಾಖಂಡಗಳನ್ನು ಹೆಸರು ಅವರಿಗೆ. ಅನಂತ ನಾಮಕ ಶೇಷೇ ವಿಶೇಷತಃ ಸನ್ನಿಹಿತಃ ಸನ್ ಸರ್ವ ಜಗದ್ಧಾರಣ ಶಕ್ತಿಯಾದಿ ಗುಣಾನ್ ಪ್ರಕಾಶಯತಿ ಇತಿ ಅನಂತಃ ಉದಾ ಅನಂತ ಪಾದಂ ತಮನಂತವಾಹುಂ ಅನಂತ ವಕ್ತಂ ಪುರುರೂಪಮೇಕಂ ಇತ್ಯಾದೇಹೇ. ಅನಂತ ರೂಪ ಅಂತ ಅರ್ಥ ಬಂತು. ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ, ಭಗವದ್ಗೀತಾದ ಯದೇಕಮವ್ಯಕ್ತಂ ಅನಂತ ರೂಪಂ. ಎಷ್ಟು ಕಡೆ ಬಂದಿದೆ ಅನಂತ ರೂಪ ಅಂತೇಳಿ. ಇಲ್ಲೂ ಕೂಡ ಜೀವೇಶ್ವರ ಭೇದ ಬಂದೋಯ್ತು. ಮತ್ತೆ ಯಾವ ಜೀವನಿಗೂ ಏನಿಲ್ಲ, ಅನಂತ ರೂಪ ಇಲ್ಲ. ದೇವರಿಗೆ ಅನಂತ ರೂಪ ಇದೆ ಅಂದರೆ ವ್ಯತ್ಯಾಸ ಬಂತಲ್ಲ. ಆಗ ಜೀವೇಶ್ವರಕ್ಕೆ ಹೇಳಕ್ಕೆ ಬರೋದಿಲ್ಲ. ಆಗ ಅನಂತ ರೂಪ ಬಿಟ್ಟುಬಿಡಿ. ಹೆಚ್ಚು ಡ್ರೆಸ್ ಇದ್ದವನು ಗ್ರೇಟ್, ಹೊತ್ತಾನೆ. ಒಂದೇ ಸೂಟ್ ಇಟ್ಕೊಂಡಿರ್ತಾನೆ, ಎಲ್ಲದಕ್ಕೂ ಅದು ಒಂದೇ. ಇನ್ನು ಕೆಲವು ದಿವಸಕ್ಕೊಂದು ಚೇಂಜ್ ಮಾಡ್ತಾನೆ, ಕೆಲವರು ಬೆಳಗ್ಗೆ ಹೋದ ಮಧ್ಯಾಹ್ನ ಚೇಂಜ್ ಮಾಡ್ತಾರೆ. ಏನಿದೆ ಅವನಿಗೆ, ದೇಹ ಒಂದಾದರೂ ಡ್ರೆಸ್ ಭಾಳ ಇದೆ. ಪರಮಾತ್ಮನಿಗೆ ಎಷ್ಟಿವೆ, ಅನಂತ ರೂಪಗಳೇ ಇವೆ. ಮತ್ತು ಅನಂತ ಡ್ರೆಸ್ ಇರೋದು ಯಾರು ಜಗತ್ತಲ್ಲಿದೆ? ಇದ್ರ ಒಗೆಯವರು ಯಾರು ಮೇಂಟೈನ್ ಮಾಡೋರು ಜಾಗ ಯಾವುದು? ಅದಕ್ಕೆ ದೇವರಿಗೆ ಮಾತ್ರ ಸಾಧ್ಯ. ಅದು ರಸಾ ತಳಗತಃ ಅನಂತ ನಾಮಕ ಶೇಷೇ ವಿಶೇಷತಃ ಸನ್ನಿಹಿತಃ ಸನ್ ಸರ್ವ ಜಗದ್ಧಾರಣ ಶಕ್ತಿಯಾದಿ ಗುಣಾನ್ ಪ್ರಕಾಶಯತಿ ಇತ್ಯನಂತಃ. ಶೇಷ ದೇವರಿಗೆ ಒಂದು ವೈಶಿಷ್ಟ್ಯ ಇದೆ. ಏನಿದೆ, ಇಡೀ ತಮ್ಮ ಸಾವಿರ ಹೆಡೆಯಲ್ಲಿ ಒಂದು ಹೆಡೆಯ ಮೇಲೆ ಇಡೀ ಭೂಮಿನ ಒಂದು ಸಾಸಿವೆ ಕಾಣಷ್ಟು ಹೊತ್ತಿದ್ದಾರೆ. ಅದು ಗ್ರೇಟ್ ಅಲ್ಲ, ಇದೀಗ ಜಗದ್ಧಾರಕತ್ವ ಬಂದೋಯ್ತು. ಆದರೆ ಅವರು ಇಂಡಿಪೆಂಡೆಂಟ್ ಭಾಳ ಯಾರ ಮೇಲೆ ಇದ್ದಾರೆ, ಅವರೀಗ ವಾಯುದೇವ್ರ ಮೇಲೆ ಕೂತಿದ್ದಾರೆ. ಅವರು ಇಡೀ ವಾಯು ಶೇಷ್ಠವ್ರನ್ನ ಹೊತ್ಬಿಟ್ಟಿದ್ದಾರೆ ವಾಯುದೇವರು. ಅವ್ರನ್ನ ಪ್ರಾಣ ಮುಖ್ಯ ನಾರಾಯಣ ವಿಷ್ಣು ಕೂರ್ಮಾಯ ನಮಃ ಅಂತ ಹೇಳಿದ್ದೆ. ವಾಯು ಕೂರ್ಮಾಯ ನಮಃ ವಿಷ್ಣು ಕೂರ್ಮಾಯ ನಮಃ ತಾರತಮ್ಯ ಕ್ಲಿಯರ್ ಆಗಿ ಬಂತು. ಅದು ಒಪ್ಪದೆ ಹೋದ್ರೆ ಇಲ್ಲ ಇಲ್ಲ ವಾಯುದೇವ್ರು ತಮ್ಮನೇ ಓದ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ರೆ, ಅಥವಾ ವಿಷ್ಣು ಕೆಳಗೆ ವಾಯುದೇವ್ರು ಮತ್ತೆ ಓದ್ಕೊಂಡಿದ್ರೆ ಬಂದಿತ್ತೇವೆ ಅಂತಾಗ ಅಲ್ಲಿ ತಾರತಮ್ಯ ಮೇಂಟೈನ್ ಮಾಡೋಕ್ಕೆ ಕೆಟ್ಟ ಹೋಗ್ಬಿಟ್ರೆ ಅದು ಪೂರ್ತಿ ಆಭಾಸ ಆಗೋಗ್ಬಿಡುತ್ತೆ. ಅದು ಮಾಡಬಾರ್ದು, ಅಲ್ಲಿ ಸ್ಟಾಪ್ ಆಗಲೇಬೇಕು. ಪ್ರಸಾದ ಅನಂತ ನಾಮಕ ಶೇಷೇ ವಿಶೇಷತಃ ಸನ್ನಿಹಿತಃ ಸನ್ನ. ಅದೇ ಲೋಕದಲ್ಲಿ ಹೆಂಡತಿನ ಹಾಗೇನೆ, ಪತಿವ್ರತೆ ಅಂತ ಹೇಳಿಸ್ಕೊಳ್ಳೋದು. ಗಂಡ ಮಾಡಿದ್ಮೇಲೆ ಗಂಡ ಮಾಡಿದ್ಮೇಲೆ ಊಟ ಮಾಡಿದ್ಮೇಲೆ ತಾನು ಮಾಡಬೇಕು ಹೋದಲ್ಲೋ, ಗಂಡ ಎದ್ಮೇಲೆ ತಾನು ಹೇಳಬೇಕಾಗಿದ್ರೆ ಅರ್ಥ ಆಯ್ತಾ? ಈಗ ಏನಾಯ್ತು, ಊಟ ಪಟ್ಟು ಎಲ್ಲ ಊಟ ಪಟ್ಟಾಗುತ್ತೆ ಕೊನೆಗೆ. ಅರ್ಥ ಆಯ್ತಾ ಇಲ್ಲ? ಕೆಲವು ಕಡೆ ಹೊಂದದ್ದು, ಕೆಲವು ಕಡೆ ಹೊಂದೋದಿಲ್ಲ. ಅದಕ್ಕೆ ಯುಕ್ತಿನ ಯಾವಾಗಲೂ ಏನು ಮಾಡಬಾರ್ದು, ಟೂ ಮಚ್ ಎಕ್ಸ್ಟೆಂಡ್ ಮಾಡಬಾರ್ದು. ತರ್ಕ ಅಂಬೋದು ಡೇಂಜರಸ್. ಪ್ರಮಾಣಕ್ಕೆ ಬಂದಷ್ಟು ತರ್ಕ ಸ್ಟಾಪ್ ಆಗಿಬಿಡ್ಬೇಕಾರೆ, ಅಲ್ಲಿವರೆಗೂ ತರ್ಕ ಹೋಗ್ಲಿಕ್ಕೆ ಬರ್ತದೆ. ಪ್ರಮಾಣ ಕೊಟ್ಟದಷ್ಟು ನಿಲ್ಲಿಸಿಬಿಡ್ಬೇಕಾದ್ರೆ. ರಸಾತಳಗತಃ ಶ್ರೀಮಾನ್ ಅನಂತಃ ಭಗವಾನ್ ವಿಭು ಜಗದ್ಧಾರಯತೆ ಕೃಷ್ಣಂ ತಸ್ಮೈ ಶ್ರೀ ವೀರ್ಯಾತ್ಮನೇ ನಮಃ ಇತ್ಯಾದೇಹೇ. ಇವಕ್ಕೆಲ್ಲ ಆಧಾರ ಕೊಡ್ತಾ ಹೋಗ್ತಾರೆ. ಶ್ರೇಷ್ಠದೇವರೇ ಹೊತ್ತಿಲ್ಲ, ಪರಮಾತ್ಮ ಹೊತ್ತಿದ್ದಾನೆ ಅಂತ ಸ್ಪಷ್ಟ ಪ್ರಮಾಣ ಕೊಟ್ಟು ಹೇಳ್ತಾರೆ. ಏವಂ ಅನಂತ ಶಕ್ತಿ ಸಂಪನ್ನ ಭಗವತ್ ಸನ್ನಿಧಾನ ಅತಿಶಯವತ್ ಪಾತ್ರತ್ವಾತ್ ಶೇಷಶ್ಚ ಅನಂತಾಖ್ಯ. ಹೀಗೆ ಪರಮಾತ್ಮನ ಅನಂತ ಶಕ್ತಿ ಸಂಪನ್ನ ಪರಮಾತ್ಮ ಆತನನ್ನು ಧರಿಸಿರೋದ್ರಿಂದಾಗಿ ಇವ್ರು ಏನಂತ ಬಂತು, ಅನಂತ ಅಂತ ಹೆಸರು ಬಂತೆ ಹೊರತು ಮೊದಲೇ ಹೇಳಲಿಲ್ಲ. ಪಾತ್ರೆ ಪಾತ್ರೆನೇ, ಹಾಲು ಹಾಕಿದ ತಕ್ಷಣ ಏನು ಹೆಸರು ಬಂತು ಅದಕ್ಕೆ? ಓ ಪಾಲಿ ಪಾತ್ರೆ ಅಂತ ಆಯ್ತು. ದೂರದ ಬರೀ ಹಾಲು ಅಷ್ಟೇ, ಎಲ್ಲಿವರೆಗೂ ಅದಕ್ಕೆ ಹಾಲಿ ಪಾತ್ರೆ ಅಂತ ಕರೀತಾರೆ ಅದನ್ನು? ಹಾಲಿರೋವರೆಗೆ ಹಾಲಿದ ಬರೀ ಪಾತ್ರೆ ಅಷ್ಟೆ, ಹಾಲು ತೆಗೆದ್ರೆ ಬರೀ ಪಾತ್ರೆ. ಆ ದೃಷ್ಟಿಯಿಂದ ಅನಂತ ಅಂತ ಹೆಸರು ಬರಲಿಕ್ಕೆ ಅದು ಕಾರಣ. ಅನಂತಶ್ಚಾಸ್ಮಿ ನಾಗಾನಾಂ ಇತ್ಯಾದಿ ಭಗವದ್ಗೀತಾ ಮತ್ತೆ ಸ್ವಪ್ರಸಾದ ಮಂತರೇಣ ಭಕ್ತಾನಾಂ ವ್ಯಕ್ತೋ ನ ಭವತಿ ಇತಿ ಅವ್ಯಕ್ತಃ ತಸ್ಮೈ ಓಂ ತದವ್ಯಕ್ತ ಮಾಹಿ ಓಂ ಬ್ರಹ್ಮಸೂತ್ರ. ದೇವರು ಅವ್ಯಕ್ತ, ಅದು ವ್ಯಕ್ತನಾಗೋದಿಲ್ಲ ಅಂದರೆ ಆಗ್ತಾನೆ. ಅದಕ್ಕೆ ಅನುಗ್ರಹ ಮಾಡಿದರೆ ಮಾತ್ರ ಆಗ್ತಾನೆ, ಇಲ್ಲದ್ರೆ ಆಗೋದಿಲ್ಲ. ಅದೆಲ್ಲ ಬ್ರಹ್ಮಸೂತ್ರ ಬಂದುಬಿಟ್ಟಿದೆ ಆಗಲೇ. ನಿತ್ಯ ಅವ್ಯಕ್ತೋಕ್ತಿ ಭಗವಾನ್ ಇಚ್ಛತೆ ನಿಜಸ, ಇದೆಲ್ಲ ಅಲ್ಲಿ ಫಸ್ಟ್ ಮಾತುಗಳು. ತಮೃತೇ ಪರಮಾತ್ಮಾನಂ ಕಃ ಪಶ್ಯೇ ತಾಮಿತಂ ಪ್ರಭುಂ ಇತಿ ನಾರಾಯಣಾಧ್ಯಾತ್ಮೆ. ಆ ಸೂತ್ರಕ್ಕೆ ಅರ್ಥ ಬರಬೇಕಾದ್ರೆ ಆಚಾರ್ಯ ಕೋಟ್ ಮಾಡಿರೋ ನಾರಾಯಣಾಧ್ಯಾತ್ಮ ಗ್ರಂಥದ ವಾಕ್ಯ ಇದು. ನಿತ್ಯ ಅವ್ಯಕ್ತೋಪಿ ಭಗವಾನ್, ಪರಮಾತ್ಮ ನಿತ್ಯಾವ್ಯಕ್ತ, ಆದರೂ ಕೂಡ ಇಚ್ಛತೆ ನಿಜಶಕ್ತಿತಃ, ಭಕ್ತರ ಅನುಗ್ರಹ ಮಾಡಿ ತನ್ನ ಇಚ್ಛೆಯಿಂದ ಕಾಣ್ತಾನೆ ಹೊರತು ಭಕ್ತ ಬೈ ಚಾನ್ಸ್ ನೋಡೋ ಚಾನ್ಸ್ ಇಲ್ಲ. ತಂಬೃತೆ ಸ್ವಪರಮಾತ್ಮಾನಂ ಕಃ ಪಶ್ಯೇತ್ ಅಮಿತಂ ಪ್ರಭುಂ. ಆ ದೇವರನ್ನು ದೇವರ ಅನುಗ್ರಹ ಇಲ್ಲದವರು ಯಾರು ತಾನೇ ನೋಡ್ತಾರೆ? ಅವನ್ನ ಸರಿಯಾಗಿ ನೋಡೋದು ಅವನೊಬ್ಬನೇ ಅಂತ ಹೇಳ್ತಾನೆ. ಸ್ವಯಮೇವ ಆತ್ಮಾನಾತ್ಮಾನಂ ಯಥತ್ವಂ ಪುರುಷೋತ್ತಮ ಏವಂ ಅಚಿಂತ್ಯ ಶಕ್ತ್ಯಾಧಿಮತ್ವೇನ ಶೇಷೋಪಿ ಸ್ವಾನುಗ್ರಹ ಮಂತರೇಣ ಭಕ್ತಾನಾಂ ವ್ಯಕ್ತೋ ನಭವತೀತಿ ಅವ್ಯಕ್ತ. ಮತ್ತು ಶೇಷದೇವರು ಅವ್ಯಕ್ತ ಹೇಗಾಗ್ತಾರೆ ಅಂತ ಕೇಳಿದರೆ, ಶೇಷದೇವರು ಎರಡು ಭಾಗ ಇದೆ. ಈಗ ಮೇಲಿನವ್ರು ನೋಡ್ತಾರೆ, ಕೆಳಗಿನವ್ರು ನೋಡ್ತಾರೆ. ಮೇಲಿನವ್ರು ಕೆಳಗಿನ ನೋಡಬೇಕಾದ್ರೆ ನಮಗೆ ಪೂರ್ತಿ ಕಾಣೋದಿಲ್ಲ. ಶೇಷದೇವರು ಅವ್ಯಕ್ತ ಏನಮ್ಮ ಸರಿಗೆ ಹೋಯಿತು. ಆದರೆ ಮೇಲಿನವ್ರಿಗೆ ಅವ್ಯಕ್ತ ಅಲ್ಲ, ಅವರು ಯಾರಿಗೆ? ಅವರಿಗೆ ವ್ಯಕ್ತನೇ. ಆದರೆ ದೇವರು ಎಲ್ಲರಿಗೂ ಅವ್ಯಕ್ತ, ಅರ್ಥ ಆಯ್ತಾ? ಇದು ಅಬ್ಸಲ್ಯೂಟ್ಲಿ ಅವ್ಯಕ್ತ ದೇವರು, ರಿಲೇಟಿವ್ಲಿ ಅವ್ಯಕ್ತರು ಇವರು ಅಷ್ಟೇ. ಆಫೀಸರ್ ಆಗಿರ್ತಾರೆ, ನಾಟ್ ರೀಚಬಲ್, ರಿಟೈರ್ ಆಗ್ತಾರೆ, ವಾಕಿಂಗ್ ಬರ್ತಾರೆ ಜೊತೆಗೆ. ಯಾಕೆ ಅಲ್ಲಿ ಪವರ್ ಹೋಗಿಬಿಡುತ್ತೆ ಅಲ್ಲಿ. ಆದರೆ ದೇವರಿಗೆ ಅದು ಹೋಗೋದೇ ಇಲ್ಲ. ಆದ್ದರಿಂದ ಅವಾಗ ಏನಾಗಿರ್ತಾನೆ? ನಿತ್ಯಾವ್ಯಕ್ತನಾಗ್ತಾನೆ. ಇವರು ಕಾಲತಃ ಅವ್ಯಕ್ತರಾದರೆ ಪರಮಾತ್ಮ ನಿತ್ಯಾವ್ಯಕ್ತನಾಗಿದ್ದಾನೆ. ನಾವು ಭವತ್ತು ಇದೆಲ್ಲ ನೋಡಿದಾಗ ನಮಗೆ ಒಂದೊಂದೇ ಪದನ ಹೇಗೆ ಬೇರೆ ಬೇರೆ ಕಡೆ ಸಮಯ ನೋಡಿ ಅರ್ಥ ಮಾಡಬೇಕು ಅನ್ನೋದು ಒಂದು ಟ್ರೈನಿಂಗ್ ಕೊಡ್ತಾರೆ ಆಚಾರ್ಯರು. ಭಜೇ ಭಜನ್ಯಾರುಣಪಾದ ಪಂಕಜಂ ಭಗಸ್ಯ ಕೃಷ್ಣಸ್ಯ ಪರಂಪರಾಯಣಂ ಭಕ್ತೇಶ್ವರಂ ಭಾವಿತ ಭೂತ ಭಾವನಂ ಭವಾಪಹಂ ತ್ವಾಂ ಭವಭಾವಮೀಶ್ವರಂ. ಈ ಶಬ್ದ ಅರ್ಥ ಆಯ್ತಲ್ಲ. ಈಗ ಯಾವುದೋ ಸ್ತೋತ್ರ ಕೊಟ್ಟರು, ಗಂಟೆ ಗಟ್ಟಲೆ ಹೇಳ್ಬೋದು ಕೂತ್ಕೊಂಡು. ಅಪ್ಲೈ ಮಾಡ್ಕೊಬಿಟ್ರೆ ಮುಗಿದೋಯ್ತು. ನಮೋಸ್ತ್ವನಂತಾಯ ಸಹಸ್ರಭೂರ್ತಯೇ ಸಹಸ್ರಪಾದಾಕ್ಷ ಶಿರೋರು ಬಾಹವೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೇ ಸಹಸ್ರ ಕೋಟಿ ಯುಗಧಾರಿಣಿರವ. ಹೂ ಹೇಳಿದ್ದು ಹೇಳಿ ಎಷ್ಟು ಬೇಕಾದ್ರೆ ಹೇಳೋದು. ಒಳಗೆ ಅನಂತಾಯ ಬಂತೋ ಇಲ್ಲೋ ಅದನ್ನೇ ಹೇಳೋದು. ಅನಂತ ಮೂರ್ತೇ ಬಂತು ಅದಕ್ಕೆ ಅರ್ಥ ಹೇಳೋದು. ಮತ್ತೆ ಸಹಸ್ರಪಾದಾಕ್ಷ ಶಿರೋರು ಬಾಹವೇ ಸಹಸ್ರಪಾದ ಸಹಸ್ರ ಶಿರಸ್ಸು ಸಹಸ್ರ ಅಕ್ಷಿ ಅದನ್ನು ಹೇಳೋದು. ಮತ್ತೆ ಕೊನೆ ಎಲ್ಲಿ ಹೋಗುತ್ತೆ? ಇಡೀ ಶಾಸ್ತ್ರಾರ್ಥ ಬಂದ್ಬಿಡುತ್ತೆ. ಎಲ್ಲರೂ ಇದು ಇದು ಅದು ಬರೆದು ಬರೆದ್ಬಿಟ್ಟು ಏನಾಗ್ತಿತ್ತು? ಇಷ್ಟಪ್ಪ ಭಾಗವತ ಆಗೋದು. ಅದು ಏನು ಮಾಡಿಬಿಟ್ರೆ ಅದಕ್ಕೇನೆ ಕೆಲವು ಕಡೆ ತೋರಿಸಿ ಕೆಲವು ಕಡೆ ಏನು ಮಾಡಿಬಿಡ್ತಾರೆ? ಸೇರಿಸ್ಬಿಡ್ತಾರೆ. ಅದು ನಮ್ಮಲ್ಲಿ ಅಪ್ಲಿಕೇಶನ್ ಕಾನ್ಸೆಪ್ಟ್ ಇರೋದಿಲ್ಲ. ಇಲ್ಲಿ ಬರೋದಿಲ್ಲ ಯಾರೋ ಅಂದ್ಬಿಡ್ತಾರೆ. ನಮಸ್ತನ ಶ್ಲೋಕ ಇರುತ್ತೆ, ಇದು ಬರೋದಿಲ್ಲ ಯಾರೋ ಅದನ್ನು ಹೇಳೋದಿಲ್ಲ. ಬೇರೆ ಕಡೆ ಬರೋದಿಲ್ಲ ಏನೋ. ಅದನ್ನು ಏನು ಮಾಡ್ಕೋಬೇಕು? ಅದನ್ನೀಗ ಹೇಳಿದ ಎಮ್ ಆಗಿ ಲೆಕ್ಚರರ್ ಆಗಿಬಿಟ್ಟ. ಏನೋ ಪಾಠ ಮಾಡಿಲ್ಲ ಅಂತ ಬಿಟ್ಬಿಟ್ರೆ ಪಾಠ ಮಾಡೋದನ್ನು, ನಮ್ಮ ಟೆಕ್ಸ್ಟ್ ಬುಕ್ ಆಗಿದ್ದಲ್ಲಿ ಭಾಗ ಅಂತ ಹೇಳಿಬಿಟ್ರೆ ಏನು ಮಾಡ್ತಾರೆ? ಮನೆಗೆ ಹೋಗುವಂತ ಕಳಿಸ್ತಾರೆ. ಅವನು ಹಿಂದೆ ಓದಿದ ಪಾಠ ಸ್ಟ್ರೆಂತ್ ಮೇಲೆ ಏನು ಮಾಡಬೇಕು? ಅವನು ಪಾಠ ಮಾಡಬೇಕು. ಅವನು ಇಲ್ಲದ್ರೆ ಯಾರು ಅವನು ಓದಿದ ಸಿಲೆಬಸ್ ಬಿಟ್ಟು ಗತಿಯಾರಾಗಬೇಕು. ಈಗ ಇಡೀ ಇಂಗ್ಲೀಷ್ ಸಾಹಿತ್ಯದಲ್ಲಿ ಟೆಕ್ಸ್ಟ್ ಮಾಡ್ತಾರೆ ಯಾರು? ಕನ್ನಡ ಸಾಹಿತ್ಯ ಟೆಕ್ಸ್ಟ್ ಮಾಡ್ತಾರಾ? ಸ್ವಲ್ಪ ಮಾಡಿರ್ತಾರೆ. ಇವರು ರಘುವಂಶ ಇತ್ಯಾದಿ ಟೆಕ್ಸ್ಟ್ ಬುಕ್ ಕೂಡ ಪೂರ್ತಿ ಯಾರೂ ಮಾಡೋದಿಲ್ಲ. ಎರಡು ಸರ್ಗ ಮೂರು ಸರ್ಗ ಆ ರೀತಿ ಮಾಡ್ತಾರೆ. ಇಡೀ ರಘುವಂಶ ಯಾರಿಗೂ ಟೆಕ್ಸ್ಟ್ ಆಗೋಲ್ಲ. ಇಡೀ ಕುಮಾರಸ್ವಾಮಿ ಯಾರಿಗೂ ಟೆಕ್ಸ್ಟ್ ಆಗೋದಿಲ್ಲ. ಸೊ ಸ್ವಲ್ಪ ಅಷ್ಟೇ. ಅದು ಸೆಂಟ್ ಮೇಲೆ ಏನು ಮಾಡ್ಕೋತಾರೆ? ಮುಂದಿನ ಅರ್ಥ ಮಾಡ್ಕೋತಾರೆ. ಇದು ಅಪ್ಲೈ ಮಾಡ್ಕೋಬೇಕಲ್ಲ. ಕೃಷ್ಣಸ್ಯ ಭಗಸ್ಯ ಐಶ್ವರ್ಯಾದೇಹೆ ಇದು ಯಾತಕ್ಕೆ ಹೇಳಿದೆ ಅಂದರೆ, ಶ್ರೀನಿವಾಸ ಕಲ್ಯಾಣಕ್ಕೆ ಆಚಾರ್ಯ ಏನು ಮಾಡಿಲ್ಲ? ತಾತ್ಪರ್ಯ ಅಂತ ಬರೋದಿಲ್ಲ. ಅದು ಪುರಾಣ ಹೇಳಬೇಕಲ್ಲಿ ಹೇಳಲೇಬೇಕು. ಅದನ್ನು ಬರೋದಿಲ್ಲ ಅಂತ ಏನೋ ಹೇಳಿಬಿಟ್ರೆ ಮತ್ತೆ ಈ ಮಧ್ಯೆ ಬೇರೆ ಕಡೆ ಹೇಳಿದ್ದೆಲ್ಲ ಸೇರಿಸ್ಬೇಕು ಆಚಾರ್ಯ ಹೇಳಿದ್ದಾರೆ. ಕಾರಣ ಏನಾಯ್ತದು? ಯಾವ ಶ್ಲೋಕ ಕೊಟ್ಟರೆ ಹೇಳ್ತಾರೆ ಅದನ್ನು ಹೇಳೋದಕ್ಕೆ. ಅದು ಭಾಗವತ್ ತಾತ್ಪರ್ಯ ಅಂದರೆ ಎಂಥ ಗ್ರಂಥ ಅದು? ಪುರಾಣ ಸ್ಥಾನ ಪಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ. ಡ್ರೈವರ್ ಇರ್ತಾನೆ, ಯಾವುದೋ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾನೆ, ಗೊತ್ತಾಯ್ತಿಲ್ಲ. ನಾನು ಊರು ಬೇರೆ ಊರಿಗೆ ಹೋಗಕ್ಕೆ ಬರೋಲ್ಲ, ನಾವು ಒಂದೇ ಊರಿಗೆ ಹೋಗ್ಬೇಡ, ಅದೊಂದೇ ಊರಿಗೆ ಹೋಗ್ತೀನಿ, ಡ್ರೈವರ್ ಆಗ್ತಾನ ಅವನು. ಅದೊಂದೇ ಊರಿಗೆ ಹೋಗೋದು ಬರೋದು ಅಷ್ಟೇ, ಅದೇ ದಾರಿ ಅದೇ ಬರ್ತೀವಿ, ಬೇರೆ ಕಡೆ ಹೋಗಿಬಿಡಿಲ್ಲ ಅಂತ ಕೇಳಿಬಿಟ್ರೆ ಎಷ್ಟು ತಪ್ಪಾಗುತ್ತೆ. ಆ ಟ್ರೈನಿಂಗ್ ಕೊಟ್ಟರೆ ಎಲ್ಲ ಅರ್ಥ ಮಾಡ್ಕೊಂಬಿಡ್ಬೇಕು. ಶಾಸ್ತ್ರ ಪಾಠ ಅಂದರೆ ಆ ರೀತಿ ಎಕ್ಸ್ಟೆಂಡ್ ಮಾಡ್ಕೊಂಬಿಟ್ಟು ಕರೆಕ್ಟ್ ಆಗ್ತದೆ. ವಿಜಯ ಅಲ್ಲಲ್ಲಿ ತೋರಿಸ್ತಾ ಹೋಗ್ತಾರೆ ಅದು. ಕಲಿಗಿರಲಿ, ನಾಳೆ ಸೋಮವಾರ ದಿವಸ ಅವ್ರ ಮುಂದಿನ ಭಾಗ ಸ್ತೋತ್ರನೇ ಭಾರಿ ದೊಡ್ಡದಿದೆ. ಮತ್ತು ಇಷ್ಟೇ ಅಲ್ಲ, ಪ್ರತಿ ಖಂಡದಲ್ಲಿ ಯಾರಿದ್ದಾರೆ ಅವ್ರು ಏನು ಸ್ತೋತ್ರ ಮಾಡ್ತಾರೆ ಹೇಳ್ತಾ ಹೋಗ್ತಾರೆ. ಯಾವ ಸ್ತೋತ್ರ ರಿಪೀಟ್ ಆಗೋದಿಲ್ಲ. ಮತ್ತೆ ಇವೆಲ್ಲ ಪುರಾಣ ಸ್ತೋತ್ರ ಮಾಲಿಕ. ಪುರಾಣದಲ್ಲಿ ಮಾಡಿರೋ ಸ್ತೋತ್ರಗಳು ಭಾರಿ ಎಫೆಕ್ಟಿವ್. ಯಾಕೆ ದೊಡ್ಡ ದೊಡ್ಡ ದೇವತೆಗಳು ಡೈರೆಕ್ಟಾಗಿ ಮಾಡಿರೋದು ವೇದವ್ಯಾಸರೇ ಬರೆದಿರೋದು. ಮತ್ತೆ ಅದನ್ನು ಅರ್ಥ ಆಯ್ತಾ? ನಮ್ಮೆಲ್ಲ ಪದ್ಧತಿ ಹೋಗಿಬಿಟ್ಟಿದೆ. ಪುರಾಣ ಶ್ಲೋಕ ಸ್ತೋತ್ರ ಹೇಳೋ ಪದ್ಧತಿ ಹೋಗಿಬಿಟ್ಟಿದೆ. ಸ್ತೋತ್ರ ಹೇಳೋ ಪದ್ಧತಿನೇ ಹೋಗಿದೆ, ಇದು ಜಾಸ್ತಿ ಹೋಗಿದೆ ಅಷ್ಟೆ. ಸರ್ವೇ ನಿನ್ನೆ ಹೇಳಿದಂತೆ ಇವ್ರು ಬಂದಿದ್ದಾರೆ, ಇವರು ಜ್ಞಾನದಾಯಿನಿ ಟ್ರಸ್ಟ್ ಅಂತ ಹೇಳಿ, ಇದು ಆನಂದ ತೀರ್ಥ ಮಠದ ದೇವರು.